ಅಪರೂಪ. ನಾವು ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದವರೇ, ನಾವು ಆ ಭಗವಂತನ ಲೋಕಕ್ಕೆ ಸೇರಿದವರೇ. ಆದರೆ ಯಾವಾಗ ನಾವು ಒಡೆಯರಾಗಬೇಕು ಎಂದು ಆಸೆಪಟ್ಟೆವೋ ಆಗ ಅಲ್ಲಿಂದ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದು ಬಿದ್ದೆವು. ಏಕೆಂದರೆ ಒಡೆಯರಾಗಲು ನಮಗೆ ಸಾಧ್ಯವಿಲ್ಲ, ಜೀವಿಗಳಿಗೆ ಒಡೆಯರಾಗಲು ಅರ್ಹತೆಗಳು ಕೂಡ ಇಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಎಲ್ಲರಿಗೂ ಆಗಲು ಸಾಧ್ಯವಿಲ್ಲ, ಇದು ಸತ್ಯ. ಎಷ್ಟೊಂದು ಮಂದಿ ಜನರಿಗೆ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನಾಳಬೇಕೆಂಬುವ ಆಸೆ ಇರುತ್ತದೆ, ಆದರೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಈಗ ಈ ಭೌತಿಕ ಪ್ರಪಂಚದ ಒಂದು ಸ್ವಲ್ಪ ಪದವಿಗೆ ಹೀಗಿರಬೇಕಾದರೆ ಭಗವಂತನ ಸ್ಥಾನವನ್ನು, ಸನಾತನ ಸ್ಥಾನವನ್ನು, ಅಗಣಿತ ಶಕ್ತಿಗಳುಳ್ಳ ಸ್ಥಾನವನ್ನು ನಾವು ಪಡೆಯಲು ಪ್ರಯತ್ನಿಸುವುದು ಒಂದು ದೊಡ್ಡ ದಡ್ಡತನ. ನಾವು ಇದನ್ನು ಚೆನ್ನಾಗಿ ಯೋಚಿಸಬೇಕು. ನಮಗೆ ಯಾವ ಅರ್ಹತೆಗಳು ಇಲ್ಲ, ಈಗ ಹೇಗೆ ಅವನ ಸ್ಥಾನವನ್ನು ಪಡೆಯಲು ಸಾಧ್ಯ? ಅವನ ಸ್ಥಾನವನ್ನು ಪಡೆಯುವ ಮಾತಿರಲಿ, ಅವನಿಗಿಂತ ಉತ್ತಮವಾಗುವ ಮಾತಿರಲಿ, ಅವನ ದಾಸರಾಗಲು ಕೂಡ ನಮಗೆ ಅರ್ಹತೆಗಳಿಲ್ಲ. ನೋಡಿ, ಇದು ವಿಷಯ. ನಾವು ಈ ಪ್ರಕೃತಿಯನ್ನು ಅನುಭವಿಸಲು ಆಸೆಪಟ್ಟೆವು. ವಾಸ್ತವವಾಗಿ ನಮ್ಮ ಸ್ಥಾನವು ಅನುಭವಿಸುವುದಲ್ಲ, ಅನುಭವಿಸಲ್ಪಡುವುದು. ಎಂಜಾಯರ್ ಅಲ್ಲ, ಎಂಜಾಯ್ಡ್. ಶ್ರೀಲ ಪ್ರಭುಪಾದರು ಇದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ಒಂದು ದೊಡ್ಡ ಮೆಷಿನ್ ಉಂಟು, ಯಂತ್ರ ಒಂದು ಉಂಟು. ಈಗ ಆ ಯಂತ್ರದಲ್ಲಿ ಚಿಕ್ಕ ಚಿಕ್ಕ ಸ್ಕ್ರೂಗಳು ಇರುತ್ತವೆ, ತಿರುಪುಗಳು ಇರುತ್ತವೆ. ಈಗ ಸ್ಕ್ರೂಗಳೇ ಮೆಷಿನ್ ಎಂದು ಕರೆಸಿಕೊಳ್ಳಲಾರವು. ಒಂದು ತಿರುಪು ಬಂದು ನಾನೇ ಯಂತ್ರ ಎಂದು ಜಂಬ ಕೊಚ್ಚಿಕೊಂಡರೆ ಏನು ಪ್ರಯೋಜನವಿಲ್ಲ. ಮತ್ತೊಂದು ಉದಾಹರಣೆಯನ್ನು ಕೂಡ ಕೊಡುತ್ತಾರೆ ಶ್ರೀಲ ಪ್ರಭುಪಾದರು. ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಕಷ್ಟಪಡುತ್ತವೆ. ಕಷ್ಟಪಟ್ಟು ಯಾವ ಅಂಗಕ್ಕೆ ಊಟವನ್ನು, ಆಹಾರವನ್ನು ಕೊಡುತ್ತವೆ? ಹೊಟ್ಟೆಗೆ ಕಳುಹಿಸುತ್ತವೆ. ಎಲ್ಲ ಅಂಗಗಳು ಕಷ್ಟಪಟ್ಟು ಹೊಟ್ಟೆಗೇನೆ ಆಹಾರವನ್ನು ನೀಡುತ್ತವೆ, ಇದು ಸಹಜ. ಈಗ ಒಂದು ಕೈ ಬಂದು, ಇಲ್ಲ, ನಾನು ಹೊಟ್ಟೆಗೆ ಆಹಾರವನ್ನು ಕೊಡುವುದಿಲ್ಲ, ನಾನು ಕಷ್ಟಪಡುವುದು, ಆದ್ದರಿಂದ ನಾನೇ ತಿನ್ನುವ ಪದಾರ್ಥಗಳನ್ನು ಭದ್ರವಾಗಿಟ್ಟುಕೊಳ್ಳುತ್ತೇನೆ ಎಂದು ಹೇಳಿದರೆ, ತೀರ್ಮಾನಿಸಿದರೆ ಮೂರ್ಖತನ. ಕೈ ಯಾವಾಗ ಹೊಟ್ಟೆಗೆ ಆಹಾರವನ್ನು ಕೊಡುತ್ತದೋ ಆಗ ಕೈಗೆ ಶಕ್ತಿ ಬರುತ್ತದೆ. ಇಲ್ಲದಿದ್ದರೆ, ಎಲ್ಲ ಅಂಗಗಳು ಹೊಟ್ಟೆಗೆ ಆಹಾರವನ್ನು ನೀಡದಿದ್ದರೆ ಮುಗಿದು ಹೋಗುತ್ತವೆ, ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ, ಇದು ಸತ್ಯ. ಈಗ ಇದೇ ರೀತಿಯಲ್ಲಿ ನಾವು ಕೂಡ ಕೃಷ್ಣನ ಅಂಶಗಳೇ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಎಲ್ಲ ಜೀವರಾಶಿಗಳು ನನ್ನ ಅಂಶಗಳು, ಹೀಗೆ ಹೇಳುತ್ತಾನೆ ಕೃಷ್ಣನು. ಈಗ ಅಂಶಗಳ ಕೆಲಸವು ಎಂದಿಗೂ ಸಂಪೂರ್ಣವಾಗಿರುವುದಕ್ಕೆ ಸೇವೆ ಮಾಡುವುದು, ಇದೇ ಅಂಶಗಳ ಕೆಲಸ. ಇದು ಸಹಜವಾದದ್ದು. ಈಗ ಆಗಲೇ ಹೇಳಿದ ಉದಾಹರಣೆಯಲ್ಲಿ ಒಂದು ಸ್ಕ್ರೂಗೆ, ಒಂದು ಯಂತ್ರದ ಸ್ಕ್ರೂಗೆ ಬೇರೆಯಾದಾಗ ಯಾವ ಬೆಲೆಯೂ ಅದಕ್ಕೆ ಇರುವುದಿಲ್ಲ. ಒಂದು ಯಂತ್ರದ ಸ್ಕ್ರೂವು ಬೇರೆಯಾದಾಗ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಆದರೆ ಯಂತ್ರದೊಡನೆ ಇದ್ದಾಗ ಆ ಒಂದು ಸ್ಕ್ರೂಗೆ ತುಂಬ ಬೆಲೆ ಇರುತ್ತದೆ. ನೋಡಿ, ಒಂದು ಯಂತ್ರದಲ್ಲಿ ಸ್ಕ್ರೂ ಇದ್ದರೆ ಆ ಸ್ಕ್ರೂಗೆ, ತಿರುಪಿಗೆ ತುಂಬ ಬೆಲೆ ಉಂಟು. ಆದರೆ ಯಂತ್ರವಿಲ್ಲದೆ ಹೋದರೆ ಆ ಸ್ಕ್ರೂಗೆ ಯಾವ ಬೆಲೆಯೂ ಇಲ್ಲ. ಯಾವುದಾದರೂ ಒಂದು ಯಂತ್ರವು ಕೆಲಸವೇ ಮಾಡದೆ ಹೋದರೆ ಆ ಯಂತ್ರದ ಒಂದು ಸ್ಕ್ರೂಗೆ ಯಾರು ಬೆಲೆಯನ್ನು ಕೊಡುವುದೇ ಇಲ್ಲ. ಇದೇ ರೀತಿಯಲ್ಲಿ ನಾವು ಕೂಡ ಕೃಷ್ಣನೊಡನೆ ಸೇರಿದರೆ ನಮಗೆ ಬೆಲೆ, ನಮಗೆ ಮೌಲ್ಯ, ವ್ಯಾಲ್ಯೂ, ಇಲ್ಲದಿದ್ದರೆ ಇಲ್ಲ. ಇದಕ್ಕೆ ಶ್ರೀಲ ಪ್ರಭುಪಾದರು ಮತ್ತೊಂದು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ನಾವು ಜೀವಿಗಳು ಸೊನ್ನೆಗಳಿದ್ದಂತೆ, ಜೀರೋಸ್, ಮತ್ತೆ ಶ್ರೀಕೃಷ್ಣನು ಒಬ್ಬನು, ಒಬ್ಬನೇ ದೇವರು, ಒನ್, ಶ್ರೀಕೃಷ್ಣನು ಒನ್. ಈಗ ನಾವು ಸೊನ್ನೆಗಳು ಎಷ್ಟೇ ಮಂದಿ ಒಂದು ಸೇರಿದರೂ ನಮಗೆ ಯಾವ ಬೆಲೆಯೂ ಇಲ್ಲ. ಒಂದು ಜೀರೋ ಪಕ್ಕ ಮತ್ತೊಂದು ಜೀರೋ ಹಾಕಿ ಬೆಲೆ ಇಲ್ಲ. ಮತ್ತೊಂದು ಜೀರೋ ಹಾಕಿ ಬೆಲೆ ಇಲ್ಲ. ಅಥವಾ 10 ಜೀರೋಗಳನ್ನು ಹಾಕಿ ಯಾವ ಬೆಲೆಯೂ ಇಲ್ಲ, ಅದು ಶೂನ್ಯವೇ, ನೋ ವ್ಯಾಲ್ಯೂ, ಜೀರೋ. ಇದು ಸತ್ಯ. ಆದರೆ ಯಾವಾಗ ನಾವು ಒಂದನ್ನು ಸೊನ್ನೆ ಹಿಂದೆ ಸೇರಿಸುತ್ತೇವೋ ಆಗ ಆ ಎಲ್ಲ ಜೀರೋಗಳಿಗೆ ಶೂನ್ಯಗಳಿಗೆ ಬೆಲೆ ಬಂದು ಬಿಡುತ್ತವೆ. ಆದ್ದರಿಂದ ನಾವು ಕೃಷ್ಣನು ಇಲ್ಲದೆ ಕುಟುಂಬವನ್ನು ಎಷ್ಟೇ ಬೆಳೆಸಿಕೊಂಡರೂ, ಸ್ನೇಹಿತರನ್ನು ನೆಂಟರನ್ನು ಎಷ್ಟೇ ಬೆಳೆಸಿಕೊಂಡರೂ ಯಾವುದಕ್ಕೂ ಪ್ರಯೋಜನವಿಲ್ಲ. ಎಷ್ಟೇ ಜೀವಿಗಳು ಒಂದು ಸೇರಲಿ ಪ್ರಯೋಜನವೇ ಇಲ್ಲ. ಯಾವಾಗ ನಾವು ಸೊನ್ನೆಗಳು ಭಗವಂತನನ್ನು ಸೇರುತ್ತೇವೋ, ಒಂದನ್ನು ಸೇರಿಸುತ್ತೇವೋ, ಆಗ ಒಂದನ್ನು ಸೇರಿಸಿದಾಗ ಎಲ್ಲರಿಗೂ ಬೆಲೆ ಬರುತ್ತದೆ. ಇದು ವಿಷಯ. ಈಗ ಮನುಷ್ಯನು ಭಗವಂತನೊಡನೆ ಸಂಬಂಧವನ್ನು ಸ್ಥಾಪಿಸಬೇಕಾದರೆ ಅಷ್ಟೊಂದು ಸುಲಭವಲ್ಲ, ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ. ವಾಸ್ತವತೆ ಏನೆಂದರೆ ಭಗವಂತನೊಡನೆ ಸಂಬಂಧವನ್ನು ಸ್ಥಾಪಿಸುವುದು ತುಂಬ ಕಷ್ಟ. ಅವನ ಸಂಬಂಧವನ್ನು ಪಡೆಯುವ ವಿಷಯವೇ ಇರಲಿ, ಅವನನ್ನು ತಿಳಿದುಕೊಳ್ಳಲು ಕೂಡ ಸಾಧ್ಯವಿಲ್ಲ, ಅಷ್ಟೊಂದು ಸುಲಭವಲ್ಲ. ವೇದಗಳನ್ನು ಪಠನ ಮಾಡಿದರೆ ಸಿಗುವುದಿಲ್ಲ ಅವನು, ವೇದೇಶು ದುರ್ಲಭಂ. ನಂತರ ತಪಸ್ಸುಗಳನ್ನು ಆಚರಿಸಿದರೆ ಸಿಗುವುದಿಲ್ಲ, ದಾನ ಧರ್ಮಗಳನ್ನು ಮಾಡಿದರೆ ಸಿಗುವುದಿಲ್ಲ, ಶಾಸ್ತ್ರಗಳಲ್ಲಿ ಹುಡುಕಿದರೆ ಸಿಗುವುದಿಲ್ಲ, ನಮ್ಮ ಬುದ್ಧಿಶಕ್ತಿಯಿಂದ ಅವನನ್ನು ತಿಳಿಯಲು ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ನಾವು ಅವನೊಡನೆ ಸಂಬಂಧವನ್ನು ಸ್ಥಾಪಿಸಲು ಸಾಧ್ಯ? ಒಬ್ಬ ವ್ಯಕ್ತಿಯೊಡನೆ ನಾವು ಸಂಬಂಧವನ್ನು ಸ್ಥಾಪಿಸಬೇಕಾದರೆ ಮೊದಲು ಅವನು ಯಾರು, ಏನು, ಅವನ ಚಟುವಟಿಕೆಗಳು ಏನು ಎಂದೆಲ್ಲ ತಿಳಿದಾಗ ಅವನೊಡನೆ ಸಂಬಂಧವನ್ನು ಸ್ಥಾಪಿಸಲು ಆಸೆ ಬರುತ್ತದೆ. ಇಲ್ಲದಿದ್ದರೆ ಹೇಗೆ ಸಂಬಂಧವನ್ನು ಸ್ಥಾಪಿಸುವ ಆಸೆ ಬರುತ್ತದೆ? ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಒಬ್ಬ ಹುಡುಗ ಹುಡುಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಪ್ರೀತಿಯಲ್ಲಿ ಬೀಳಬೇಕಾದರೆ ಅವರಿಬ್ಬರ ಗುಣಲಕ್ಷಣಗಳು ಮೊದಲು ವಿನಿಮಯವಾಗುತ್ತದೆ, ಎಕ್ಸ್ಚೇಂಜ್ ಆಗುತ್ತದೆ. ಹುಡುಗಿಗೆ ಹುಡುಗನ ಗುಣಲಕ್ಷಣಗಳು ತಿಳಿಯುತ್ತದೆ, ಹುಡುಗನಿಗೆ ಹುಡುಗಿಯ ಗುಣಲಕ್ಷಣಗಳು ತಿಳಿಯುತ್ತದೆ. ನೋಡದೆ ಕೇಳದೆ ತಿಳಿಯದೆ ಪ್ರೀತಿ ಎಂಬುದು ಪ್ರಾರಂಭವಾಗುವುದಿಲ್ಲ. ಈಗ ಇದೇ ರೀತಿಯಲ್ಲಿ ಭಗವಂತನ ಗುಣಲಕ್ಷಣಗಳು, ಲೀಲೆಗಳು, ಸಾಧನೆಗಳು, ಅವನ ಒಂದು ಅದ್ಭುತವಾದ ಸ್ಥಾನವು ಇವೆಲ್ಲವೂ ತಿಳಿದಾಗ ಸಂಬಂಧವನ್ನು ಸ್ಥಾಪಿಸಲು ಆಸೆ ಬರುತ್ತದೆ. ಆದರೆ ಭಗವಂತನನ್ನು ತಿಳಿಯುವುದು ಅಷ್ಟೊಂದು ಸುಲಭವಲ್ಲ, ವೇದೇಶು ದುರ್ಲಭಂ. ಹೇ ಭಗವಂತ, ನಿನ್ನನ್ನು ಹಾಗಾದರೆ ತಿಳಿಯುವುದು ಹೇಗೆ, ಮಾರ್ಗವು ಏನು? ಖಂಡಿತವಾಗಿಯೂ ಮಾರ್ಗ ಉಂಟು, ಅವನ ದಾಸರ ಕೃಪೆಯಿಂದ ನಮಗೆ ಮಾರ್ಗವು ಉಂಟು, ಒಂದೇ ಒಂದು ಮಾರ್ಗವು ಉಂಟು, ಅದು ಭಗವಂತನ ಭಕ್ತಿ ಸೇವೆ. ವೇದೇಶು ದುರ್ಲಭಂ, ನಿಜ ವೇದಗಳಲ್ಲಿ ಅವನು ದುರ್ಲಭಂ, ಆದರೆ ಅದುರ್ಲಭಂ ಆತ್ಮಭಕ್ತವು, ಭಕ್ತಿಯಿಂದ ದುರ್ಲಭನು ಅದುರ್ಲಭನು ಆಗುತ್ತಾನೆ, ಸಿಗದವನು ಸಿಗುತ್ತಾನೆ. ನೋಡಿ, ಅವನು ನಮಗೆ ಸಿಗುವುದು ಎಷ್ಟೊಂದು ಕಷ್ಟ, ಆದರೆ ಆಚಾರ್ಯರು ನಮಗೆ ಸಿಗದವನನ್ನು ಸುಲಭವಾಗಿ ಸಿಗುವಂತಹವನಾಗಿ ಮಾಡಿದ್ದಾರೆ. ಭಗವಂತನು ಭಕ್ತಿ ಸೇವೆ ಎಂಬುವ ಮಾರ್ಗವನ್ನು ತೋರಿದ್ದಾನೆ. ಆದರೆ ಈಗ ತೊಂದರೆ ಏನೆಂದರೆ ನಾವು ಇಂತಹ ಒಂದು ಸುಲಭವಾದ ಮಾರ್ಗವನ್ನು ಕೂಡ ಅನುಸರಿಸುವುದಿಲ್ಲ. ಇದೇ ತೊಂದರೆ, ನಮ್ಮಲ್ಲಿನ ತೊಂದರೆ. ಆದ್ದರಿಂದ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಒಬ್ಬನು ಸಂಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಅಂತಹ ಸಂಪೂರ್ಣತೆಯನ್ನು ಸಾಧಿಸಿದ ಎಷ್ಟೊಂದು ವ್ಯಕ್ತಿಗಳಲ್ಲಿ ಕೇವಲ ಒಬ್ಬನೇ ಒಬ್ಬನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕೂಡ ತುಂಬಾ ಕಷ್ಟ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಕಷ್ಟ ಎಂದು ಅವನೇ ಹೇಳುತ್ತಿದ್ದಾನೆ. ಶ್ರೀಲ ಪ್ರಭುಪಾದರು ವಿವರಿಸುತ್ತಾರೆ, ಮನುಷ್ಯರಲ್ಲಿ ವಿಧ ವಿಧವಾದ ವರ್ಗದವರು ಇದ್ದಾರೆ. ಸಾವಿರಾರು ಜನರಲ್ಲಿ ಯಾರಿಗೂ ಒಬ್ಬನಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರಬಹುದು. ನಾನು ಯಾರು, ಈ ದೇಹವು ಏನು, ಪರಮ ಸತ್ಯವು ಏನು, ಈ ರೀತಿಯಲ್ಲಿ ಪ್ರಶ್ನಿಸಲು ಸಾವಿರಾರು ಮಂದಿಯಲ್ಲಿ ಯಾರಿಗೂ ಒಬ್ಬನಿಗೆ ಆಸಕ್ತಿ ಇರಬಹುದು. ಇಲ್ಲದಿದ್ದರೆ ಸಹಜವಾಗಿ ಎಲ್ಲರೂ ಜಂತುಗಳ ಚಟುವಟಿಕೆಗಳನ್ನೇ ಮಾಡುತ್ತಾ ಇರುತ್ತಾರೆ. ತಿನ್ನುವುದು, ರಕ್ಷಿಸಿಕೊಳ್ಳುವುದು, ಕಾಮಿಸುವುದು ಹಾಗೂ ನಿದ್ರಿಸುವುದು. ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಭಗವದ್ಗೀತೆಯ ಮೊದಲು 6 ಅಧ್ಯಾಯಗಳು ದಿವ್ಯ ಜ್ಞಾನದಲ್ಲಿ ವಿಶಿಷ್ಟವಾಗಿ ಆಸಕ್ತಿ ಇರುವವರಿಗಾಗಿ ಹೇಳಿದೆ. ದಿವ್ಯ ಜ್ಞಾನ, ಆತ್ಮ, ಪರಮಾತ್ಮ, ಜ್ಞಾನಯೋಗ ಮತ್ತು ಧ್ಯಾನಯೋಗಗಳ ಮೂಲಕ ಸಾಕ್ಷಾತ್ಕಾರದ ಪ್ರಕ್ರಿಯೆ, ಆತ್ಮನನ್ನು ಜಡವಸ್ತುವಿನಿಂದ ಪ್ರತ್ಯೇಕಿಸುವುದು, ಇದೇ ಆ ವಿಶಿಷ್ಟವಾದ ದಿವ್ಯ ಜ್ಞಾನವಾಗಿದೆ. ಕೃಷ್ಣ ಪ್ರಜ್ಞೆ ಇರುವವರು ಮಾತ್ರ ಕೃಷ್ಣನನ್ನು ಅರಿಯಬಲ್ಲರು. ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವು ಕೃಷ್ಣನನ್ನು ಅರಿಯುವುದಕ್ಕಿಂತ ಸುಲಭ. ಆದ್ದರಿಂದ ಇತರ ಆಧ್ಯಾತ್ಮಿಕವಾದಿಗಳು ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು, ಆದರೆ ಕೃಷ್ಣನು ಪರಮಪುರುಷನು, ಅವನು ಬ್ರಹ್ಮನ್ ಹಾಗೂ ಪರಮಾತ್ಮನ ಅರಿವನ್ನು ಮೀರಿದವನು. ಕೃಷ್ಣನನ್ನು ಅರಿಯುವ ಪ್ರಯತ್ನದಲ್ಲಿ ಯೋಗಿಗಳು, ಜ್ಞಾನಿಗಳು ಗೊಂದಲಕ್ಕೆ ಒಳಗಾಗುತ್ತಾರೆ. ನಿರಾಕಾರವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಶಂಕರಾಚಾರ್ಯರು ತಮ್ಮ ಗೀತಾಭಾಷ್ಯದಲ್ಲಿ ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಂಡರು. ಅವರ ಅನುಯಾಯಿಗಳು ಕೃಷ್ಣನನ್ನು ಹೀಗೆ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ನಿರಾಕಾರ ಬ್ರಹ್ಮನ್ ದಿವ್ಯ ಸಾಕ್ಷಾತ್ಕಾರವನ್ನು ಸಾಧಿಸಿದವರಿಗೂ ಕೃಷ್ಣನನ್ನು ಅರಿಯುವುದು ತುಂಬಾ ಕಷ್ಟ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣ. ಶ್ರೀ ಕೃಷ್ಣನು ದೇವೋತ್ತಮ ಪರಮ ಪುರುಷನು, ಎಲ್ಲ ಕಾರಣಗಳ ಕಾರಣನು, ಆದಿ ಪುರುಷನು, ಗೋವಿಂದನು. ಈ ರೀತಿಯಲ್ಲಿ ಹೇಳಿದೆ. ಭಕ್ತರಲ್ಲದವರಿಗೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಕೆಲವರು ಭಕ್ತಿ ಮಾರ್ಗವು ತುಂಬಾ ಸುಲಭವಾದ ಮಾರ್ಗವ ಎಂದು ನಿಂದಿಸುತ್ತಾರೆ. ಸರಿಯಪ್ಪ, ಭಕ್ತಿ ಮಾರ್ಗವು ತುಂಬಾ ಸುಲಭವಾದರೆ ಏಕೆ ಮತ್ತೆ ಕಷ್ಟವಾದ ಮಾರ್ಗಗಳನ್ನು ಆಯ್ಕೆ ಮಾಡುತ್ತೀರಾ? ವಾಸ್ತವವಾಗಿ ಭಕ್ತಿ ಮಾರ್ಗವು, ಪ್ರಭುಪಾದರು ಹೇಳುತ್ತಾರೆ, ಭಕ್ತಿ ಮಾರ್ಗವು ಕೂಡ ಸುಲಭವಲ್ಲ. ಭಕ್ತಿಯನ್ನು ತಿಳಿಯದ ಸಹಜವಾದ ಜನರು ಭಕ್ತಿ ಎಂದು ಕರೆದು ಅನುಸರಿಸುವ ಮಾರ್ಗವು ಸುಲಭವಾಗಿರಬಹುದು. ಸುಮ್ಮನೆ ಸ್ವಲ್ಪ ಕಾಲ ಪೂಜೆ ಪುನಸ್ಕಾರ ಮಾಡಿದರೆ ಅದೇ ಭಕ್ತಿ ಎಂದು ಹೇಳಿದರೆ ಅದು ಸುಲಭವಾದದ್ದು ಎಂದು ಹೇಳಬಹುದು. ಎಷ್ಟೊಂದು ಮಂದಿ ಜನರು ಹೇಳುತ್ತಾರೆ, ನಾನು ಕೂಡ ಭಕ್ತನೇ, ಡೈಲಿ ಪೂಜೆ ಮಾಡುತ್ತೇನೆ, 10 ನಿಮಿಷಗಳು ನಾನು ದೇವರ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡುತ್ತೇನೆ, ನಾನು ಭಕ್ತನೇ, ಈ ರೀತಿಯಲ್ಲಿ ಕೆಲವರು ಹೇಳುತ್ತಾರೆ. ಅಥವಾ ತಂದೆ ತಾಯಿಯಂದರು ಜಂಬಕೊಚ್ಚುತ್ತಾರೆ, ನನ್ನ ಮಗನಿಗೆ ಅಥವಾ ಮಗಳಿಗೆ ತುಂಬಾ ಭಕ್ತಿ, ಭಕ್ತಿ ಜಾಸ್ತಿ, ಪ್ರತಿದಿನವೂ 1/2 ಗಂಟೆ ಕಾಲ ದೇವರ ಮನೆಯಲ್ಲಿ ಪೂಜೆ ಮಾಡುತ್ತಾರೆ, ಈ ರೀತಿಯಲ್ಲಿ ಕೆಲವರು ಹೇಳುತ್ತಾರೆ. ಇಂತಹ ಭಕ್ತಿಯನ್ನು ಯಾರಾದರೂ ಆಚರಿಸಬಹುದು, ಆದರೆ ನಿಯಮ ನಿಬಂಧನೆಗಳಿಗೆ ಅನುಗುಣವಾಗಿ ಭಕ್ತಿಯನ್ನು ಅನುಸರಿಸಿದಾಗ ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ಪಂಡಿತರು, ತತ್ವಶಾಸ್ತ್ರಜ್ಞರು ಕೂಡ ಆ ಮಾರ್ಗದಿಂದ ದೂರವಾಗಿ ಬಿಡುತ್ತಾರೆ. ಶ್ರೀಲ ರೂಪಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೀಗೆ ಹೇಳುತ್ತಾರೆ, ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂವಿನ ಐಕಾಂತಿಕಿ ಹರೇರ್ ಭಕ್ತಿರ್ ಉಪಾತಾಯೈವ ಕಲ್ಪತೆ. ಉಪನಿಷತ್ತುಗಳು, ಪುರಾಣಗಳು ಮತ್ತು ನಾರದ ಪಂಚರಾತ್ರಗಳಂತಹ ಅಧಿಕೃತ ವೇದ ಸಾಹಿತ್ಯವನ್ನು ಅಲಕ್ಷ್ಯ ಮಾಡುವ ಭಕ್ತಿ ಸೇವೆಯು ಸಮಾಜದಲ್ಲಿ ಅನಗತ್ಯವಾದ ಸದ್ದುಗದ್ದಲ ತೊಂದರೆಗಳೇ. ಆದ್ದರಿಂದ ಭಕ್ತಿ ಸೇವೆಯು ಗುರು ಸಾಧು ಶಾಸ್ತ್ರಗಳಿಗೆ ಅನುಗುಣವಾಗಿ ಇರಬೇಕು. ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದ ನಿರಾಕಾರವಾದಿಗಾಗಲಿ, ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದ ಯೋಗಿಯಾಗಲಿ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಯಶೋದೆಯ ಮಗನಾಗಿ ಅಥವಾ ಅರ್ಜುನನ ಸಾರಥಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಹಾನ್ ದೇವತೆಗಳಿಗೂ ಕೆಲವೊಮ್ಮೆ ಶ್ರೀ ಕೃಷ್ಣನ ವಿಷಯದಲ್ಲಿ ಗೊಂದಲವಾಗುತ್ತದೆ. ಮುಹ್ಯಂತಿ ಯತ್ ಸೂರಯ, ಇದನ್ನು ಭಗವಂತನು ಕೂಡ ಹೇಳುತ್ತಾನೆ, ಮಾಂತು ವೇದನ ಕಶ್ಚನ, ನಾನಿರುವಂತೆ ಯಾರು ನನ್ನನ್ನು ಅರಿಯರು ಎಂದು ಹೇಳುತ್ತಾನೆ. ಅವನನ್ನು ಅರಿತವರು ತುಂಬಾ ದುರ್ಲಭರು. ಆತನನ್ನು ಅರಿತಿದ್ದರೆ ಆಗ ಸ ಮಹಾತ್ಮ ಸುದುರ್ಲಭ, ಅಂತಹ ಮಹಾತ್ಮನು ದೊರೆಯುವುದು ತುಂಬಾ ಕಷ್ಟ, ಬಹು ಕಷ್ಟ. ಒಬ್ಬ ದೊಡ್ಡ ವಿದ್ವಾಂಸನು, ತತ್ವಶಾಸ್ತ್ರಜ್ಞನು ಆಗಿರುವವನು ಕೂಡ ಭಗವಂತನ ಪ್ರೇಮ ಪೂರ್ವಕ ಸೇವೆಯನ್ನು ಅಭ್ಯಾಸ ಮಾಡದಿದ್ದರೆ, ಭಕ್ತಿಯನ್ನು ಆಚರಿಸದಿದ್ದರೆ, ಕೃಷ್ಣನು ಇರುವಂತೆ ಅವನನ್ನು ಅರಿಯಲಾರ. ತತ್ವತಃ ಇದ್ದಂತೆ ಇದ್ದ ಹಾಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನು ಎಲ್ಲ ಕಾರಣಗಳ ಕಾರಣನು, ಅವನು ಎಲ್ಲವನ್ನು ವ್ಯಾಪಿಸಿದ್ದಾನೆ. ಅವನು ಸಿರಿವಂತ, ಅವನಲ್ಲಿ ಶ್ರೀಮಂತಿಕೆ, ಕೀರ್ತಿ, ಶಕ್ತಿ, ಸೌಂದರ್ಯ, ಜ್ಞಾನ ಹಾಗೂ ವೈರಾಗ್ಯ ಈ ಎಲ್ಲ ಊಹಾತೀತ ಗುಣಗಳಿವೆ, ಅಗಣಿತವಾಗಿವೆ, ಅನ್ಲಿಮಿಟೆಡ್. ಪರಿಶುದ್ಧ ಭಕ್ತರು ಮಾತ್ರ ಈ ಅವನ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ಅರಿಯಬಲ್ಲರು. ಏಕೆಂದರೆ ಕೃಷ್ಣನು ಭಕ್ತರ ವಿಷಯದಲ್ಲಿ ದಯಾಳುವಾಗಿದ್ದಾನೆ, ತುಂಬಾ ಕರುಣಾಮಯಿ. ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಕೃಷ್ಣನೇ ಕೊನೆಯ ಮಾತು, ಕಡೆಯ ಮಾತು. ಭಕ್ತರು ಮಾತ್ರ ಅವನು ಇರುವಂತೆ ಅವನ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು. ಆದ್ದರಿಂದ ಹೀಗೆ ಹೇಳಿದೆ, ಅತಃ ಶ್ರೀ ಕೃಷ್ಣನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈಹಿ ಸೇವೋನ್ಮುಖೇ ಹಿ ಜಿಹ್ವಾದು ಸ್ವಯಂ ಏವ ಸ್ಫುರತ್ಯದಃ. ನಮ್ಮ ಭೌತಿಕ ಇಂದ್ರಿಯಗಳಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವನಿಗೆ ಭಕ್ತಿಯಿಂದ ಸೇವೆ ಮಾಡಿದಾಗ ಅವನಾಗಿ ನಮಗೆ ಪ್ರಕಟವಾಗುತ್ತಾನೆ, ಸುಪ್ರೀತನಾಗಿ ಪ್ರತ್ಯಕ್ಷವಾಗುತ್ತಾನೆ. ಆದ್ದರಿಂದ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಆಚಾರ್ಯರಿಂದ ಭಕ್ತಿ ಸೇವೆಯು ತುಂಬ ಸುಲಭವಾಗುತ್ತದೆ. ನಮಗೆ ಕೃಷ್ಣನು ಹೇಳಿದವರು ಸಿಕ್ಕಿದ್ದಾರೆ, ಸ ಮಹಾತ್ಮ ಸುದುರ್ಲಭ, ಆ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಶ್ರೀಲ ಪ್ರಭುಪಾದರೇ ಸಿಕ್ಕಿದ್ದಾರೆ. ಶ್ರೀಲ ಪ್ರಭುಪಾದರ ಅಪಾರ ಕರುಣೆಯಿಂದ, ಆ ಕರುಣೆಯ ಮೂರ್ತಿಯ ಸಹಾಯದಿಂದ ನಾವು ಭಕ್ತಿ ಸೇವೆಯನ್ನು ಸುಲಭವಾಗಿ ಆಚರಿಸಬಹುದು. 84 ಲಕ್ಷ ಜೀವರಾಶಿಗಳಲ್ಲಿ ಈ ಮನುಷ್ಯ ಜನ್ಮವು ಸಿಗುವುದು ತುಂಬಾ ಕಷ್ಟ. ಇಂತಹ ಮನುಷ್ಯ ಜನ್ಮದಲ್ಲಿಯೂ ಈ ಭೂಮಂಡಲದಲ್ಲಿ ಜನ್ಮ ಸಿಗುವುದು ಇನ್ನೂ ಕಷ್ಟ. ದೇವತೆಗಳೇ ಈ ಭೂಮಂಡಲದ ಜನನವನ್ನು ಆಸೆ ಪಡುತ್ತಾರೆ. ಏಕೆಂದರೆ ಭಗವಂತನ ಭಕ್ತಿ ಸೇವೆಗೆ ಇಲ್ಲಿ ಅನುಕೂಲವು ತುಂಬಾ ಜಾಸ್ತಿ. ಆದ್ದರಿಂದ ಈ ಭೂಮಂಡಲದಲ್ಲಿ ಹುಟ್ಟುವುದು ಇನ್ನೂ ಕಷ್ಟವಾದದ್ದು. ಅದರಲ್ಲಿಯೂ ಈ ಭಾರತ ಭೂಮಿಯಲ್ಲಿ ಜನ್ಮವು ಇನ್ನೂ ಅಪರೂಪವಾದದ್ದು. ಈಗ ಅದರಲ್ಲಿಯೂ ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರು ನಮಗೆ ಸಿಕ್ಕಿರುವುದು ಇನ್ನೂ ಅಪರೂಪವಾದದ್ದು, ಅದೃಷ್ಟಮಯವಾದದ್ದು. ಸಮಹಾತ್ಮ ಸುದುರ್ಲಭ. ಈಗ ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ನಾವು ವ್ಯರ್ಥ ಮಾಡಿಕೊಳ್ಳದೆ ಆ ಭಗವಂತನ ಧಾಮಕ್ಕೆ ಹಿಂದಿರುಗಬೇಕು. ಹರೇ ಕೃಷ್ಣ.